ओम। हयग्रीवं चिदानन्द विग्रहं सदनुग्रह दशग्रीवच्छदं शापान् मणिग्रीव विमोचनं स्वनाम ग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वतुप्ताब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्भूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराचित अनन्तलीला गोपालपालितान् विद्यापयो निधीन् वन्दे ब्रह्मविद्यागुरुन् मम। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासत्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेम तीर्थं वन्देह्यभीष्टदम्। अज्ञान तिमिरच्छेदं बुद्धिसंपत्प्रदायकं विज्ञान विमलं शांतं विजयाख्य गुरुं भजे। श्री गुरुभ्यो नमः। हरिः ओम्। ಮುಂದೆ ಹೇಳುತ್ತಾ ಬರ್ತಾ ಇದ್ದಾರೆ ಆಚಾರ್ಯರು ವಾಜರಾಜಗುರು ಸಾರ್ವಭೌಮರು. ಪದ್ಮಾ ಸೇವ್ಯ ಗುಣೌಘ ವಿಸ್ತೃತಿಕರ ಸ್ಪಷ್ಟೀಭವಚ್ಛಾರದಾನಂದ ಕಂಪಿತ ಭೋಗಿ ರಾಜ ಶಿರಸ ಮಾನ್ಯಾಗಮ ಸಂತತಂ ಸನಮಾರ್ಗಾಶ್ರಿತ ಪಂಕಶೋಷಣಕರ ಸತ್ಪಾಂಥ ಧರ್ಮಾಪಹೋ ನಿತ್ಯಂ ವಿಷ್ಣು ಪದಾಶ್ರಯ ಪರಿಲಸತ್ ಪುಣ್ಯಾಂಬೋ ಭೂತೋ ಸಕೃತ್. ಈ ಶರದ್ ಋತುವನ್ನು ಮಧ್ವಶಾಸ್ತ್ರಕ್ಕೆ ಹೋಲಿಸ್ತಾ ಬರ್ತಾ ಇದ್ದಾರೆ. ಪದ್ಮಾ ಸೇವ್ಯ ಗುಣೌಘ ವಿಸ್ತೃತಿಕರ ಪದ್ಮಾ ಸೇವ್ಯ ಲಕ್ಷ್ಮೀದೇವಿಯಿಂದ ಸೇವೆಗೆ ಅಂದರೆ ವಿಶೇಷವಾಗಿ ಸೇವೆಗೆ ಪಾತ್ರನಾದಂಥ ಶ್ರೀಹರಿ ಅವನ ಗುಣೌಘ ವಿಸ್ತೃತಿಕರ ಜ್ಞಾನ ಆನಂದಾದಿ ಗುಣಗಳ ರಾಶಿಯನ್ನು ವಿಸ್ತಾರವಾಗಿ ತಮ್ಮ ಶಾಸ್ತ್ರದಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ. ಸ್ಪಷ್ಟೀಭವಚ್ಛಾರದಾನಂದ ಕಂಪಿತ ಭೋಗಿರಾಜ ಶಿರಸ ಮಾನ್ಯಾಗಮ ಸಂತತಂ. ಶಾರದ ಆನಂದ ಇಲ್ಲಿ ಹೇಳ್ತಾ ಇದ್ದಾರೆ, ಭಾರತೀ ದೇವಿಗೆ ಆನಂದವನ್ನ ಅತಿಶಯಗೊಳಿಸ್ತಾ ಇದ್ದಾರೆ. ಶಾರದಾ ಆನಂದಂ ಸ್ಪಷ್ಟೀಭವತ್. ವಿಶೇಷವಾಗಿರತಕ್ಕಂಥ ಭಾರತೀ ದೇವಿಗೆ ಸಂತೋಷ ಕೊಡ್ತಾ ಇದ್ದಾರಂತ. ಯಾಕೆ ಹೇಳ್ತಾ ಇದ್ದಾರೆ? ವಿಚಿತ್ರ ಶಬ್ದ ಪ್ರಯೋಗೇಣ ವಾಗ್ದೇವ್ಯಾಹ ಸಂತೋಷ ಜನನಾದಿತಿ ಭಾವ. ವಿಚಿತ್ರವಾಗಿರತಕ್ಕಂಥ ಭಗವಂತನ ಕುರಿತಾದ ಶಬ್ದಗಳನ್ನು ಪ್ರಯೋಗ ಮಾಡಿ ಭಾರತೀ ದೇವಿಗೂ ವಾಗ್ದೇವಿಗೂ ಸಂತೋಷ ಕೊಡ್ತಾ ಇದ್ದಾರೆ. ನಂತರ ಆಚಾರ ಶಾಸ್ತ್ರವನ್ನು ಕೇಳಿ ಶೇಷದೇವರೇ ತಲೆದೂಗ್ತಾ ಇದ್ದಾರೆ. ಕಂಪಿತ ಭೋಗಿರಾಜ ಶಿರಸ ಮಾನ್ಯ ಆಗಮ ಸಂತತಂ. ನಾಗರಾಜನಾಗಿರ್ತಕ್ಕಂಥ ನಿಶ್ಚಯ ಜ್ಞಾನಕ್ಕೆ ಅಭಿಮಾನಿಗಳಾದ ಶೇಷದೇವರು ಶಿರಸ್ಸನ್ನ ತಲೆದೂಗುವ ಮೂಲಕ ಆಧರಿಸುವಂತಹ ಮಾನ್ಯವಾದ ಶಾಸ್ತ್ರ ಇದು. ಸನ್ಮಾರ್ಗಾಶ್ರಿತ ಪಂಕ ಶೋಷಣ ಕರಹ. ಸನ್ಮಾರ್ಗವನ್ನ ಯಾರು ಈ ವಿಶೇಷವಾಗಿ ಅವಲಂಬನೆ ಮಾಡುತ್ತಾರೆ ಅಂದ್ರೆ ಈ ಮಾರ್ಗದಲ್ಲಿ ಯಾರು ಬರ್ತಾರೆ ಅವರ ಮನಸ್ಸಿನಲ್ಲಿರತಕ್ಕಂಥ ಪಂಕ ಕೆಸರನ್ನ ಶೋಷಣಕರಹ. ಆ ಪಂಕವನ್ನೆಲ್ಲ ಕೆಸರನ್ನೆಲ್ಲ ಪರಿಹಾರ ಮಾಡಿಬಿಡುತ್ತೆ ಶರದ ಋತು ಅಂತಹದ್ದು. ಹಾಗೆ ಆಚಾರ ಸಚ್ಚಾಸ್ತ್ರ ಅಂತಹದ್ದು. ನಂತರ ಸತ್ಪಾಂಥ ಘರ್ಮಾಪಹೋ. ಸತ್ಪಾಂಥ ಮೋಕ್ಷ ಮಾರ್ಗಕ್ಕೆ ಹೋಗ್ತಕ್ಕಂಥ ಸಜ್ಜನರಾಗಿದ್ದಾರೆ ಅವರಿಗೆ ಈ ಸಂಸಾರದ ತಾಪವನ್ನ ಪರಿಹಾರ ಮಾಡ್ತಾರೆ. ನಿತ್ಯಂ ವಿಷ್ಣು ಪದಾಶ್ರಯ. ಸದಾ ದೇವರ ಪಾದವನ್ನೇ ಆಶ್ರಯ ಮಾಡಿರತಕ್ಕಂಥ ವಿಶೇಷವಾಗಿ ಪರಿಲಸತ್ ಪುಣ್ಯಾಂಬು ಪೂತೋ ಸಕೃತ್. ಈ ಶರದ ಋತುವಿನಲ್ಲಿ ಅಂದ್ರೆ ಒಳ್ಳೆ ಹೊಳೆಯುವಂತಹ ಜಲ, ಇಲ್ಲಿ ನೋಡಿದ್ರೆ ನೀರು ಹೊಳಿತಾ ಇರುತ್ತೆ, ಹಾಗೆ ಅತಿಶಯವಾಗಿ ಹೊಳಿತಾ ಇರತಕ್ಕಂಥ ಪುಣ್ಯವೆಂಬ ಜಲದಿಂದ, ಆ ಪುಣ್ಯದಿಂದ ಅಂದ್ರೆ ಈ ಶಾಸ್ತ್ರವನ್ನು ಯಾರು ಹಿಡಿತಾರೆ ಅವರಿಗೆ ಅತಿಶಯವಾಗಿರ್ತಕ್ಕಂಥ ಪುಣ್ಯ ಜಲ ಬರುತ್ತೆ, ಅದರಿಂದ ಎಲ್ಲರನ್ನ ಪಾವನ ಮಾಡ್ತಾ ಇದ್ದಾರೆ ಅಂತ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನ ಅಲ್ಲಿ ಶರದ್ ಋತುವನ್ನ ನೋಡ್ತಾ ಬಂದರೆ ಈ ಒಂದು ಶ್ಲೋಕಕ್ಕೆ ಪದ್ಮ ಸೇವ್ಯ ಗುಣೌಘ ವಿಸ್ತೃತಿಕರ. ಶರದ್ ಋತು ಹೇಗಿದೆ ಅಂದ್ರೆ ಹೇಳ್ತಾ ಇದ್ದಾರೆ, ಕಮಲಗಳು ವಿಶೇಷವಾಗಿ ಅಂದರೆ ಸೇವಿಸುವಂತ ಪದ್ಮಾಸೇವ್ಯ ಗುಣೋಘ ವಿಸ್ತೃತಿಕರ. ಈ ಕಮಲ ಕಮಲಕ್ಕೆ ಹಿತವಾದ ಗುಣಗಳನ್ನ ಪ್ರಕಟ ಮಾಡ್ತಾ ಇದೆ ಈ ಶರದ್ ಋತು. ಶರದ್ ಋತುವಿನಲ್ಲಿ ಕಮಲಗಳೆಲ್ಲ ತಾನಾಗಿ ಅರಳಿ ಬಿಡುತ್ತೆ, ಅಂದ್ರೆ ಅದಕ್ಕಿಷ್ಟವಾಗಿರತಕ್ಕಂಥ ಗುಣವೇ ಆ ವಾತಾವರಣದಲ್ಲಿ ಬರುತ್ತೆ. ಅಂತಹದ್ದು ಉಂಟು ಮಾಡುತ್ತೆ ಈ ಶರದ್ ಋತು. ಅಂದ್ರೆ ಕಮಲಗಳಿಗೆ ಇಷ್ಟವಾದ ಗುಣಗಳನ್ನ ಆ ಪ್ರಕೃತಿಯಲ್ಲಿ ಒಡಮೂಡಿಸುತ್ತೆ ಯಾವುದು, ಈ ಶರದ್. ಅಷ್ಟೇ ಅಲ್ಲ, ಈ ಶರದ್ ಋತು ವಿಶೇಷವಾಗಿ ಶಾರದಾನಂದ. ಇಲ್ಲಿ ಶಾರದಾನಂದ ಅಂದರೆ ಆ ಆಕಾಶ ವಿಶೇಷವಾಗಿರತಕ್ಕಂಥ ಬೆಳದಿಂಗಿಳಿಂದ, ಚಂದ್ರನ ಬೆಳದಿಂಗಿಳಿಂದ ಎಲ್ಲರಿಗೂ ಆನಂದವನ್ನು ಉಂಟು ಮಾಡಿ. ಅಂದರೆ ಬೆಳದಿಂಗಳು ಯಾವಾಗಿದ್ದೇ ಇರುತ್ತೆ, ಶರದ್ ಋತು ಬೆಳದಿಂಗಳನ್ನ ಸ್ಪಷ್ಟ ಮಾಡುತ್ತೆ. ಶರದ್ ಋತುವಿನಿಂದ ಚಂದ್ರಕಾಂತಿ ಅಷ್ಟು ಚೆನ್ನಾಗಿ ಕಾಣ್ತಾ ಬರುತ್ತೆ, ಆನಂದ ಆಗಿಬಿಡುತ್ತೆ. ಸ್ಪಷ್ಟೀಭವತ್ ಶಾರದಾನಂದ. ನಂತರ ವಿಶೇಷವಾಗಿ ಭೋಗಿ ಕಂಪಿತ ಭೋಗಿ ರಾಜ ಶಿರಸ ಮಾನ್ಯಾಗಮ ಸಂತತಂ. ಈ ರಾಜರು ಸಾಮಾನ್ಯವಾಗಿ ಭೋಗಿಗಳಾದವರು, ಅವರು ಈ ಶರದ್ದು ಬಂದ ಕೂಡಲೇ ಆನಂದ ಪಡ್ತಾರೆ ಅಂತ ಒಂದರ್ಥ. ಭೋಗಿ ರಾಜಶಿರಸ ಅಂತ ಹೇಳಿದರೆ ಸರ್ಪಗಳೆಲ್ಲ ಈ ಶರದ್ ಋತು ಬಂದಾಗ ಒಳ್ಳೆ ಈ ಕೇದಿಗೆ ಪುಷ್ಪಗಳೆಲ್ಲ ಶರದ್ ಋತುವಿನಲ್ಲಿ ಚೆನ್ನಾಗಿ ಬಿಡುತ್ತೆ. ಆ ಕೇದಿಗೆ ಪುಷ್ಪ ಯಾವಾಗ ಚೆನ್ನಾಗಿ ಬಿಡುತ್ತೋ ಅಲ್ಲಿ ಸರ್ಪಗಳೆಲ್ಲ ಬಂದು ಸಂತೋಷವಾಗಿ ಹೆಡೆ ಆಡುತ್ತಾ ಇರುತ್ತೆ. ಅದಕ್ಕೆ ಎಲ್ಲಾದರೆ ಕೇದಿಗೆ ಹೂವಿನ ಗಿಡ ಇರುತ್ತೆ ಅಲ್ಲಿ ಸರ್ಪಗಳು ಖಚಿತವಾಗಿದ್ದೇ ಇರುತ್ತೆ, ಸರ್ಪಗಳು ಖಚಿತವಾಗಿದ್ದೇ ಇರುತ್ತೆ. ತತ್ರಾಪಿ ಆ ಬೆಳದಿಂಗಳು ಬಂದಾಗ ಆ ಕೇದಿಗೆ ಪುಷ್ಪ ಚೆನ್ನಾಗಿ ವಿಕಾಸ ಆದರೆ ಅದರ ಒಳ್ಳೆ ಪರಿಮಳ ಬಂದಾಗ ಎಲ್ಲ ಸರ್ಪಗಳು ಸುತ್ತಾಕೊಂಡು ಆನಂದ ಪಡ್ತಾ ಇರುತ್ತೆ. ಅದಕ್ಕೆ ಕಾರಣವಾಗಿದೆ ಅದೆಲ್ಲ, ಸರ್ಪಗಳೆಲ್ಲ ಸಂತೋಷವಾಗಿದೆ ಅಂತ. ಆ ಚೆನ್ನಾಗಿದೆ ಈ ಶರದ ಋತು ಅಂತ. ನಂತರ ಸನ್ಮಾರ್ಗಶ್ಚಿತ ಪಂಕಶೋಷಣಕರ, ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಈ ಮಾರ್ಗದಲ್ಲಿ ಹೋಗಿರತಕ್ಕಂಥ ಸನ್ಮಾರ್ಗ ಆಶ್ರಿತ ಪಂಕ ಶೋಷಣ ಕರ. ನೀರು ಅದರಲ್ಲಿ ಸರೋವರದಲ್ಲಿ ಕೆಸರು ಇದ್ದೇ ಇರುತ್ತೆ, ಕೆಸರು ಇದ್ದೇ ಇರುತ್ತೆ. ಆ ಶರದ ಋತು ಬಂದ ಕೂಡಲೇ ಕೆಸರೆಲ್ಲ ಕೆಳಗೆ ಹೋಗಿ ಶುದ್ಧವಾದ ನೀರು ಬರುತ್ತೆ. ಇದು ಹೇಳ್ತಾ ಇದ್ದಾರೆ ಈ ಸರೋವರಗಳೆಲ್ಲ ಎಲ್ಲಿರುತ್ತೆ, ಆ ಮಾರ್ಗದಲ್ಲಿ ಹೋಗುವ ಒಳ್ಳೆ ಮಾರ್ಗ ಸನ್ಮಾರ್ಗದಲ್ಲಿ ಹೋಗತಕ್ಕಂಥವರಿಗೆ ಆ ನೀರೆಲ್ಲ ಕೆಸರುಮಯ ಆಗಿದ್ರೆ ಕುಡಿಯೋದೇ ಕಷ್ಟ. ಅಂಥವರಿಗೆ ಸಂತೋಷಕರವಾಗಿ ನೀರನ್ನ ಕೆಸರಿನಿಂದ ದೂರ ಮಾಡುತ್ತೆ ಈ ಶರದ್ ಋತು. ಅಷ್ಟೇ ಅಲ್ಲ, ಮತ್ತರ ಹೇಳ್ತಾ ಇದ್ದಾರೆ ಸತ್ಪಾಂಥ ಘರ್ಮಾಪಹೋ. ಈ ಶರದ್ ಋತು ಆ ಹಾದಿಯಲ್ಲಿ ಹೋಗ್ತಕ್ಕಂಥ ಸಜ್ಜನರಾದಂಥ ಹಾದಿ ಹೋಗ್ತಾರೆ ಯಾರಿರ್ತಾರೆ ಅವರಿಗೆ ಒಳ್ಳೆಯ ಆ ತಾಪವನ್ನೆಲ್ಲ ಪರಿಹಾರ ಮಾಡತಕ್ಕಂಥದ್ದು ಈ ಶರದ್ ಋತು. ಅಷ್ಟೇ ಅಲ್ಲ, ನಿತ್ಯಂ ವಿಷ್ಣು ಪದಾಶ್ರಯ. ಈ ಋತು ಎಲ್ಲಿ ಇರುತ್ತೆ? ಋತು ಆ ವಿಶೇಷವಾಗಿರತಕ್ಕಂಥ ಈ ಪ್ರಕೃತಿ ಎಲ್ಲ ವಿಷ್ಣು ಪಾದವನ್ನು ಆಕಾಶವನ್ನು ಆಶ್ರಯಿಸಿಕೊಂಡಿರುತ್ತೆ. ಪರಿಲಸತ್ ಪುಣ್ಯಾಂಬ ಪೂರೋ ಸಕೃತ್ ಭೂತೋ ಸಕೃತ್. ಎಲ್ಲಿ ನೋಡಿದರೂ ಒಳ್ಳೆ ಹೊಳಿ ಹೊಳಿತಾ ಇರತಕ್ಕಂಥ ಪುಣ್ಯಕರವಾದ ಜಲದಿಂದ ಶುದ್ಧವಾದ ನೀರಿನಿಂದ ಯಾವಾಗೂ ಪಾವನವಾಗಿರುತ್ತೆ, ಸ್ನಾನಕ್ಕೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಡುತ್ತೆ. ಇಂಥದ್ದು ಈ ಶರದ್ ಋತು. ಆಚಾರ ಸಚ್ಛಾಸ್ತ್ರ ಶರದ್ ಋತು ಎರಡನ್ನೂ ಪಕ್ಕ ಪಕ್ಕದಲ್ಲಿಟ್ಟು ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ನಂತರ ಮುಂದೆ ವರ್ಣನೆ ಮಾಡ್ತಾರೆ ಅಂದರೆ ಚೆನ್ನಾಗಿದೆ ಆಚಾರ ಸಚ್ಛಾಸ್ತ್ರವನ್ನು ಒಂದು ಋತುವಿಗೆ ಹೋಲಿಸ್ತಿದ್ರಲ್ಲ, ಹಾಗಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಋತು ಏನು, ಶರದ್ ಋತು ಇದೆ ಅದು ತಾನಾಗಿ ಗುಣಗಳನ್ನು ಹೊಂದಿಲ್ಲ, ಒಳಗಿದ್ದ ಭಗವಂತ ಶರನ್ನಾಮಕ ಭಗವಂತ ವಾಯುದೇವರಲ್ಲಿ ನಿಂತದ್ದಕ್ಕೆ ಆ ಋತುವಿಗಷ್ಟು ಶೋಭೆ ಬಂದಿದೆ. ಭಗವಂತನಿಂದಾಗಿ ಆ ಋತು ಅಷ್ಟು ಗುಣಗಳನ್ನು ಹೊಂದಿದೆ. ಆ ಶರದ್ ಋತುವಿನಲ್ಲಿರತಕ್ಕ ಭಗವದ್ ರೂಪ ಏನಿದೆ ಆ ರೂಪವೇ ವಿಶೇಷವಾಗಿ ಆಚಾರ ಸಚ್ಛಾಸ್ತ್ರದಲ್ಲಿದೆ, ಆ ಗುಣಗಳನ್ನು ಅಲ್ಲಿ ಪ್ರಕಟ ಮಾಡುತ್ತಾ ಇದೆ. ಶರದ್ ಋತು ಎಷ್ಟೇ ಇದ್ರು ಅಂದರೆ ಇವಾಗ ಒಂದು ಹೋಲಿಕೆ ಕೊಡಬೇಕಾದರೆ ಯಾವುದಾದ್ರೂ ಚೆನ್ನಾಗಿ ಒಬ್ಬರ ತಲೆಗೆ ಬರಬೇಕಾದ್ರೆ ದೃಷ್ಟ ಅಂತ ಕೊಡಬೇಕು. ಹೋಲಿಕೆ ಕೊಟ್ಟರೆ ಬೇಗ ತಲೆಗೆ ಹೋಗುತ್ತೆ, ಇದು ಸತ್ಯ. ಎಕ್ಸಾಂಪಲ್ ಕೊಟ್ಟರೆ ಥಟ್ಟನೆ ಹೋಗುತ್ತೆ ಹೋಲಿಕೆ. ಹೀಗೆ ಅಂತ ಕಂಪೇರ್ ಮಾಡಿದರೆ ಈಸಿ ಹೋಗುತ್ತೆ. ಮಧ್ವಾಚಾರ ಶಾಸ್ತ್ರ ಅದನ್ನು ಹೋಲಿಸಬೇಕು ಅಂದರೆ ಅದಕ್ಕೆ ತಕ್ಕಂಥ ಈಕ್ವಲ್ ಕೆಪಾಸಿಟಿ ಅಂದ ಕ್ಯಾಡರ್ ಇರತಕ್ಕಂಥದ್ದು ಯಾವುದು ಇಲ್ಲ. ಇನ್ನೇನು ಮಾಡಬೇಕು? ಅದಕ್ಕೆ ನಮಗೆ ಯಾವುದು ಸಿಕ್ಕಿರುತ್ತೋ ಅದರೊಳಗೆ ಒಳ್ಳೆದನ್ನ ಆರಿಸಿ ಅದಕ್ಕೆ ತಕ್ಕಂತೆ ನೋಡಿಕೋ ಅಂದರೆ ಅವ ಡೌಟ್ ಬರುತ್ತೆ. ಇಷ್ಟೇನಾ ಅದು ಕೂಡ ನಮಗೆ ಯಾವುದು ಸಿಕ್ಕಿದೆ ಅದರಷ್ಟೇ ಆದ ಅಂತ ಹೇಳಿದರೆ ಅಲ್ಲ, ಅದರಂತೆ ಚೂರು ಗುಣಗಳು ಏನು, ಆಚಾರ ಸತ್ಶಾಸ್ತ್ರ ಬಹಳ ದೊಡ್ಡದು, ಅದರ ಚೂರು ಗುಣಗಳು ಶರದ್ ಋತುವಿನಲ್ಲೂ ಬಂದ್ವೆ ನೋಡಪ್ಪ, ಎರಡು ಒಂದೇ ಥರ ನೋಡ್ಲಿಕ್ಕಿದೆ, ನೋಡ್ಲಿಕ್ಕೆ ಒಂದೇ ಥರ ಇದೆ, ನೋಡ್ಲಿಕ್ಕೂ ಒಂದೇ ಥರ. ಹೌದು, ಬಂಗಾರದ ಮುದ್ದೆ ಕೈಯಲ್ಲಿ ಹಿಡ್ಕೊಂಡಿದ್ದೀರಾ, ಬಂಗಾರದ ಮುದ್ದೆ ಕೈಯಲ್ಲಿ ಹಿಡ್ಕೊಂಡಿದ್ದೀರಾ, ಅದು ಕನ್ನಡಿಯಲ್ಲಿ ಕಾಣತಾ ಇದೆ. ಅಲ್ಲೂ ಬಂಗಾರದ ಮುದ್ದೆಯೇ, ಇಲ್ಲೂ ಬಂಗಾರದ ಮುದ್ದೆಯೇ, ಯಾಕೆ ಎರಡನ್ನ ತೋರಿಸಿ ನೋಡಿ, ಅದರಂತೆ ಇದು ಇದರಂತೆ ಅದು ಅಂತ ಹೇಳಿದಷ್ಟು ಮಾತ್ರಕ್ಕೆ ಎರಡು ಒಂದೇನಾ? ಈ ಬಂಗಾರ ಈ ಮುದ್ದೆ ನಿಜವಾದ ಬಂಗಾರದ್ದು, ಅಲ್ಲಿ ಬಂಗಾರವೇ ಇಲ್ಲ, ಕನ್ನಡಿಯಲ್ಲಿ ಕನ್ನಡಿಯಲ್ಲಿ ಬಂಗಾರವೇ ಇಲ್ಲ, ನೋಡ್ಲಿಕ್ಕೆ ಕಾಣ್ತಾ ಇದೆ ಅಂದ್ರೆ ಜಸ್ಟ್ ಫಾರ್ ಕಂಪ್ಯಾರಿಸನ್, ನಮ್ಮ ತಲೆಗೆ ಬರಲಿಕ್ಕೆ ಒಂದು ಎಕ್ಸಾಂಪಲ್, ದೃಷ್ಟಾಂತ ಅಷ್ಟೇ ಹೊರತು ಎಲ್ಲ ಇದರಂತೆ ಅದು ಅದರಂತೆ ಇದು ಅಂತ ಎಲ್ಲ ವಿಷಯದಲ್ಲಿ ಅನ್ನೋದಕ್ಕೆ ನಹಿ ದೃಷ್ಟಾಂತೆ ಸರ್ವಸಾಮ್ಯಂ. ಎಲ್ಲ ರೀತಿ ಕಂಪೇರ್ ಮಾಡಬೇಡಿ, ಯಾವ ಪಾಯಿಂಟಲ್ಲಿ ಕಂಪ್ಯಾರಿಸನ್ ಇದೆ ಆ ಪಾಯಿಂಟನ್ನು ತಗೊಳ್ಳಿ, ಅಷ್ಟಕ್ಕೆ ದೃಷ್ಟಾಂತ. ಅದು ಬಿಟ್ಟರೆ ನಂದಲ್ಲ, ಯಾರಿಗೂ ಮುಖ ನಿಮ್ಮ ಮುಖ ಚಂದ್ರನಂತೆ ಇದೆ, ಚಂದ್ರನಲ್ಲೆಲ್ಲ ಏನು ಕಲೆ ಎಲ್ಲ ಕಾಣಿಸ್ತಾ ಇರುತ್ತೆ, ಅದಲ್ಲದೆ ಏನು ಸರ್ಕಲ್ ಹಾಕಿದ ಹಂಗೆ ರೌಂಡಾಗಿರುತ್ತೆ ಚಂದ್ರ ಬಿಂಬ ಅಂದರೆ ಎಷ್ಟು ರೌಂಡ್ ಡೆಡ್ಲಿ ರೌಂಡ್ ಅಂದ್ರೆ ಇವ್ರ ಮುಖ ಆ ತರ ರೌಂಡಾಗಿ ಚಪಾತಿ ತರ ಇದೆ ಅಂತಾರ, ಹಾಗೆ ಹೇಳಿದ್ರು ಕೇಳಿದವರೆಲ್ಲ ಫೀಲ್ ಆಗ್ತಾರೆ, ಏನ್ರಿ ನಮ್ಮ ಮುಖ ಚಪಾತಿ ತರ ಇದೆಯಾ ಅಂತ ಅಲ್ವಾ. ಹಾಗಲ್ಲ, ಅಗಲ ಚೆನ್ನಾಗಿ ಏನು ಊದಕ್ಕೆ ಸೌತೆಕಾಯಿ ತರ ಇಲ್ಲದೆ ಚೂರು ಆಗಲ್ಲ ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳೋದು ಚಂದ್ರಬಿಂಬದಂತೆ ಇದೆ. ಯಾಕೆ ಹಂಗೆ ಯಾಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ, ಇವಾಗ ಚೂರು ಅಗಲ ಆದರೆ ಮುಖ ಕಣ್ಣು ಎಲ್ಲ ನೋಡ್ಲಿಕ್ಕೆ ಚೆನ್ನಾಗಿ ಸ್ವಲ್ಪ ಕಾಣಿಸುತ್ತೆ ಅದರಲ್ಲಿ, ಅಂದರೆ ಒಂದು ಬರಿಬೇಕಾದ ಚಿತ್ರ ಕಣ್ಣು ಮುಖ ಎಲ್ಲ ಬರೀರಿ ಅಂತ ಹೇಳಿದ್ರೆ, ಅಲ್ಲ ಚೂರು ಅಗಲ ಮುಖ ಇದ್ದರೆ ಅದರಲ್ಲಿ ಕಣ್ಣು ಎಲ್ಲ ಬರುತ್ತೆ, ಇರೋದೇ ಉದ್ದಕ್ಕೆ ಸೌತೆಕಾಯಿ ತರ ಇದ್ಬಿಟ್ರೆ ಅದರಲ್ಲಿ ಕಣ್ಣೆಲ್ಲಿ ಬರಬೇಕು, ಇಷ್ಟಿಷ್ಟೇ ಕಣ್ಣು, ಇಷ್ಟು ಉದ್ದನ ಮೂಗು, ಬಾಯಿ ಚಿಕ್ಕದು, ಈ ಥರ ಎಲ್ಲ ಅತ್ತಕ್ಕಂತೆ ಸೌತೆಕಾಯಿ ತಕ್ಕಂತೆ ಮುಖ ಬರಿಬೇಕು. ಹೌದ್ ತಾನೆ, ಅದಕ್ಕೆ ಅಲ್ಲಿ ಕಂಪೇರ್ ಮುಖ ಸೌತೆಕಾಯಿ ಕಂಪೇರ್ ಮಾಡದೆ ಚಂದ್ರನಿಗೆ ಯಾಕೆ ಕಂಪೇರ್ ಮಾಡಿದ್ರು ಅಂದರೆ ಚೂರು ಉದ್ದಕ್ಕೆ ಇರುತ್ತೆ, ಚೂರು ಅಗಲಕ್ಕೆ ಬಂದರೆ ಅದರಲ್ಲಿ ಅವಯವಗಳ ಸ್ಪಷ್ಟತೆ ಚೆನ್ನಾಗಿರುತ್ತೆ ಅಂತ ಆ ರೀತಿ ಹೇಳಿದ್ದು. ಅಷ್ಟೇ ಹೊರತು ಚಂದ್ರನಂತೆ ಮುಖ ಇದೆ ಅಂದರೆ ಇನ್ನು ಸರ್ಕಲ್ ಆಗಿ ಏನು ಕಾಂಪಾಸ್ ಹಿಡಿದು ಡೈರೆಕ್ಟಾಗಿ ಸರ್ಕಲ್ ಹಾಕಿದಂತೆ ಗೂಂಡಕ್ಕಿದೆ ಅಂತ ಹಾಗೂ ಅಲ್ಲ. ಎಷ್ಟ ತಗೋಬೇಕೋ ಅಷ್ಟೇ ತಗೊಳ್ಳಿ ದೃಷ್ಟಾಂತವನ್ನ, ಇನ್ನು ಮುಂದೆ ಹೇಳ್ತಾ ಬರ್ತಾರೆ. ಆದರೆ ವೇದಾಂತ ದೃಷ್ಟಿಯಲ್ಲಿ ನಾವು ನೋಡಿದಾಗ ನೀವು ಗ್ರಂಥ ಹೊರಟದ್ದೇ ವೇದಾಂತ ದೃಷ್ಟಿಯಲ್ಲಿ, ಶರದ್ ಋತುವಿನಲ್ಲಿ ಯಾವ ಭಗವದ್ ರೂಪ ಇದ್ದು ಈ ಗುಣಗಳನ್ನು ಹೊರಗೆ ಹಾಕ್ತಾ ಇದೆಯೋ ಅದೇ ಭಗವದ್ ರೂಪ ವಿಶೇಷವಾದ ರೀತಿಯಲ್ಲಿ ಆಚಾರದ ಸತ್ಶಾಸ್ತ್ರದಲ್ಲಿದ್ದು ಗುಣಗಳನ್ನು ಪ್ರಕಟ ಮಾಡ್ತಾ ಇದೆ, ಅಥವಾ ಆಚಾರದ ಸತ್ಶಾಸ್ತ್ರದಲ್ಲಿರ್ತಕ್ಕ ಭಗವದ್ ರೂಪ ಏನಿದೆ ಅದೇ ಇಲ್ಲಿದ್ದು ಚೂರು ಗುಣಗಳನ್ನು ಹೊರಗೆ ಹಾಕ್ತಾ ಇದೆ ಅಂತ ನಾವು ಚೆನ್ನಾಗಿ ನೋಡಬಹುದು. ಮುಂದೆ ಹೇಳ್ತಾರೆ, ರಾಮ ಯೋಗಿ ಜನಸ್ಯ ಭೀಮ ಚರಿತ ಸದ್ವಂಶ ಜಾತಂ ಮೋಹ ಪ್ರೇಮಾಲಂಬನ ಶಬ್ದ ಹೃದಯ ವದನಂ ಕುರುವನ್ ಸ್ವಕೀಯಾಗಮೈಹಿ ಸುಕ್ಷೇಮಂ ಸುಮನಶ್ಚಯಸ್ಯ ವಿದಧತ್ ಸುವ್ಯಾಪ್ತ ಮೂರ್ತಿ ಕ್ಷಿತೌ ಸಚ್ಚಾಸ್ತ್ರೇ ಸುಖತಿತ್ತವನ್ ಮರುದಭೂನ್ ಮೂರ್ಧಾಭಿಷಿಕ್ತಸ್ತದಾ. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ರಾಮ ಅಯೋಗಿ ಜನಸ್ಯ. ಶ್ರೀಹರಿಯಲ್ಲಿ ಯಾರಿಗೆ ಭಕ್ತಿ ಇಲ್ಲವೋ ಅಂಥವರಿಗೆ ಭೀಮಚರಿತ, ಅವರಿಗೆ ಭಯಂಕರವಾಗಿ ಕಾಣಿಸಿಕೊಳ್ತಾರೆ ಆಚಾರರು, ಆಚಾರ ಸಚ್ಚಾಸ್ತ್ರ. ನಂತರ ಯಾಕೆ ಯಾರಿಗೆ ಶ್ರೀಹರಿಯಲ್ಲಿ ಭಕ್ತಿ ಇಲ್ಲ, ಶ್ರೀಹರಿಯ ಸರ್ವೋತ್ತಮ ಎಂಬ ಹೇಳುವುದರಲ್ಲಿ ಒಲವಿಲ್ಲ, ಅಂಥವರಿಗೆ ಕಠೋರವಾಗಿ ಅದನ್ನು ಪ್ರತಿಪಾದನೆ ಮಾಡುವುದರ ಮೂಲಕ ಅದಕ್ಕೆ ಭಯಂಕರವಾಗಿ ಕಾಣಿಸುತ್ತೆ ಅವರಿಗೆಲ್ಲ ಈ ಸತ್ಯಾಸ್ತ್ರ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಸದ್ವಂಶ ಜಾತಂ ಈ ಯಾರಾದರೆ ವಿಶೇಷವಾಗಿರತಕ್ಕಂಥ ಉತ್ತಮ ಕುಲದಲ್ಲಿ ಹುಟ್ಟಿರ್ತಾರೋ ಅಂಥವರನ್ನ ಪ್ರೇಮಾಲಂಬನ ಶಬ್ದ ಹೃದಯ ವದನಂ ಕೊರುವನ್ ಸ್ವಕೀ ಸ್ವಕೀಯ ಆಗಮೈ, ತಮ್ಮದೇ ಆದಂತಹ ಶಬ್ದ ಶಾಸ್ತ್ರದಿಂದ ಆ ಶಬ್ದಗಳಿಂದ ಅದರಲ್ಲಿ ಭಕ್ತಿಯಿಂದ ಕೂಡಿದ ವಿಶೇಷವಾದ ಪ್ರೇಮ ಆಲಂಬನ ಶಬ್ದ ಹೃದಯ ವದನಂ ಕೊರುವನ್ ಅದಕ್ಕೆ ಹೇಳ್ತಾ ಇದ್ದಾರೆ. ಆಚಾರ ಸಚ್ಚಾಸ್ತ್ರ ಯಾರಾದರೆ ಹರಿಭಕ್ತರಿರ್ತಾರೆ, ಹರಿಭಕ್ತರ ಕುಲದಲ್ಲೇ ಬಂದಿರ್ತಾರೆ, ಎಲ್ಲರೂ ಹರಿಭಕ್ತರೇ. ಯಾರ್ಯಾರಲ್ಲಿ ಹರಿಭಕ್ತಿ ಮೂಡಿದೆ ಅವರೆಲ್ಲರೂ ಹರಿಭಕ್ತ ಕುಲದಲ್ಲೇ ಬಂದವರೇ. ಆದರೆ ಪ್ರಸಿದ್ಧರಾಗಿರಬಹುದು ಕುಲಗಳು, ಕೆಲವು ಪ್ರಸಿದ್ಧರಾಗದೇ ಇರಬಹುದು. ಹರಿಭಕ್ತರ ಕುಲಗಳು ಅಂದರೆ ಕೆಲವರ ವಂಶ ಮಹಾ ದೊಡ್ಡವರು ಬಂದಿರ್ತಾರೆ, ಅದರಿಂದ ಪ್ರಸಿದ್ಧ ಆಗಿರುತ್ತೆ. ಕೆಲವು ವಂಶಗಳಲ್ಲಿ ದೊಡ್ಡವರು ಬಂದಿರ್ತಾರೆ, ಬಂದದ್ದೇ ಗೊತ್ತಾಗಿಲ್ಲ, ಅಂಥ ವಂಶಗಳು ತುಂಬ ಇವೆ. ಇದಕ್ಕೆ ನೆನಪಾಗುತ್ತೆ, ನಮ್ಮ ರಘುಪ್ರೇಮ ತೀರ್ಥರು ಮುತ್ತಿಗಿ ಶ್ರೀನಿವಾಸಾಚಾರ್ಯರು ಅವರು ವಿಶೇಷವಾಗಿರತಕ್ಕಂಥ ಬಟ್ಲಡಿಕೆ ಅಂತ ಒಂದು ಪ್ರಾಂತ, ಅಲ್ಲಿ ಪ್ರಾಣದೇವರ ಸನ್ನಿಧಾನ, ವ್ಯಾಸರ ಪ್ರತಿಷ್ಠೆ ಪ್ರಾಣದೇವರ ಸನ್ನಿಧಾನ, ನೃಸಿಂಹದೇವರು ಲಕ್ಷ್ಮೀ ನೃಸಿಂಹದೇವರ ಸನ್ನಿಧಾನ, ಅಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ಆಡಿಕೊಂಡವರು. ಅಲ್ಲಿ ಒಬ್ಬ ಹೆಣ್ಣು ಮಗಳ ಕುರಿತು ಆ ವಂಶದವರೇ ನಮ್ಮವರಿದ್ದಾರೆ, ಅವರು ಹೇಳುವಂತ ವಿಚಾರ, ಅಲ್ಲೇ ಹುಟ್ಟಿದ ಹೆಣ್ಣು ಮಗಳು, ಗಂಡ ಹೋದ, ಅದ ಮೇಲೆ ಎಲ್ಲವೂ ಎಲ್ಲರಿಗೆ ಕೊಟ್ಟು ತನ್ನ ಪಾಡಿಗೆ ತಾನು ಪ್ರಶಾಂತವಾಗಿ ಸಾಧನೆ ಮಾಡಿಕೊಳ್ತಾ ಇದ್ದಂತೆ. ಒಂದು ದಿವಸ ಆಕೆ ಎಂಥ ವ್ರತ ನಿಯಮ ಎಲ್ಲ ಇಟ್ಕೊಂಡಿದ್ದು, ಲೋಕಕ್ಕೆ ಒಂದು ಚೂರು ಕಾಣಿಸಿಕೊಳ್ತಾ ಇರಲಿಲ್ಲ. ರಾತ್ರಿ ಹೊತ್ತಿನಲ್ಲಿ ಒಂದು ಸಲ ಹೋಗ್ತಾರೆ ಇವರು, ಅವ ಪ್ರಾಣ ಉತ್ಕ್ರಮಣ ಆಗಬೇಕು, ಯಾಕೋ ಸಂಶಯ ಬಂತು, ಮಲ್ಕೊಂಡಿದ್ದಾಳಪ್ಪ ನೋಡೋಣ ಅಂತ ಹೋದರೆ ಸರಿಯಾದ ಹೊತ್ತಿಗೆ ಹೋಗಿದ್ದಾರೆ. ಠಸ್ ಅಂತ ಶಬ್ದ, ಏನಿದು ಶಬ್ದ ಅಂತ ನೋಡ್ತಾರೆ, ತಲೆ ಬಿರುಕು ಬಿಟ್ಟಿದೆ, ಮಲ್ಕೊಂಡೇ ಇದ್ದಾಳಪ್ಪ ಪಾಟಿ ಮಡಿ ಹೆಂಗಸು ಮುದಿ ಹೆಣ್ಣು ಮಲ್ಕೊಂಡೇ ಇದ್ದಾಳೆ ಪ್ರಾಣದೇವರ ದೂರದಲ್ಲಿ ಸನ್ನಿಧಾನದಲ್ಲಿ ಆಚೆಗೆ. ಆ ಪ್ರಾಣದೇವರ ಸೇವಾದಲ್ಲಿ ಇಡೀ ಜೀವನ ಗಂಧದ ಕೊರಡಂತೆ ತೆಗೆದು ಬಿಟ್ಟಿದ್ದಾಳೆ. ಜಗತ್ತಿಗೆ ಗೊತ್ತಿಲ್ಲ ಪ್ರಾಣತ್ಯಾಗ ಹೇಗಾಯಿತು. ಹೇಳುತ್ತಾರೆ ಆ ಬ್ರಹ್ಮರಂಧ ಸೀಳಿ ರಕ್ತ ಬರ್ತಾ ಇದೆ, ಆ ಒಡೆದ ಶಬ್ದ ಕೇಳಿಸ್ತು. ಎರಡು ದಿನದ ಮುಂಚೆನೆ ಆಕೆ ಹೇಳಿಬಿಟ್ಟಿದೆ, ನಾನಿನ ಇರಲ್ಲ ಹೊರಡುತ್ತೇನೆ ಅಂತೆಲ್ಲವೂ ಹೇಳಿ ತನ್ನ ಹತ್ರ ಇರೋಂಥ ಎಲ್ಲವನ್ನ ಕೊಟ್ಟು ಹೋಗ್ಬಿಟ್ಟ. ಮತ್ತೆ ಬ್ರಹ್ಮರಂಧ್ರ ಒಡೆದು ಅಂಥ ಒಂದು ಹೇಳ್ತಾರೆ ಯೋಗಿಗಳಿಗೆ, ಯೋಗಿನಾಂ ತಾಳುರಂಧ್ರತಃ ಅಂತ, ಯೋಗಿಗಳಿಗೆ ತಾಳುರಂಧ್ರದಿಂದ ಹೋಗುತ್ತೆ ಪ್ರಾಣಗಳು ಅಂದರು. ಅಂಥ ರೀತಿಯಲ್ಲಿ ಪ್ರಾಣೋತ್ಕ್ರಮಣ ಆಗಿದೆ. ಮತ್ತೆ ಆಕೆ ಎಲೆ ಮರೆ ಕಾಯಿಯಂತೆ ಬಂದು ಹೋದ್ರು. ಆದ್ದರಿಂದ ಈ ಸದ್ವಂಶ ಜಾತ ಅಂದ್ರೆ ಹೇಳಿದ್ರೇನು, ದೊಡ್ಡ ದೊಡ್ಡ ಪ್ರಸಿದ್ಧವಾದ ವಂಶಗಳೇ ಅಂತ ಇದ್ಕೊಂಡು, ಅಯ್ಯೋ ನಮ್ಮ ವಂಶ ಪ್ರಸಿದ್ಧ ಅಲ್ಲ, ಯಾಕೆ ಹೀಗೆ ಹೇಳಿದ್ರು ರಾಜರು ಅಂದ್ರೆ ಹಾಗಲ್ಲ. ಎಂತೆಂಥ ಪ್ರಸಿದ್ಧವಲ್ಲದೇ ಇರುವ ವಂಶಗಳಿದ್ದಿರಬಹುದು. ಸಜ್ಜನರು ಹುಟ್ಟಿದ ವಂಶಗಳು ಏನೇನಿವೆ ಅಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳು, ಅದಕ್ಕೆ ಕುರು ಏನು, ಅವರು ಸಜ್ಜನರೇ ಆಗಿರ್ತಾರೆ, ಸಂತೋಷ ಪಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಅಂಥವ್ರು ಹುಟ್ಟಿ ಬಂದಿದ್ರೆ ಆ ವಂಶದ ಸದ್ವಂಶವೇ. ಅಂಥ ವ್ಯಕ್ತಿಗಳು ಕಂಡ ಕಂಡ ವಂಶಗಳಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಸದ್ವಂಶಗಳಲ್ಲೇ ಬರ್ತಾರೆ. ಆ ಸದ್ವಂಶ ಪ್ರಸಿದ್ಧ ಆಗಿರಬಹುದು, ಆಗದೇ ಇದ್ದಿರಬಹುದು. ಅದಕ್ಕೆ ಹೇಳ್ತಾ ಇದ್ದಾರೆ, ಸದ್ವಂಶ ಜಾತಮ್ಮು ಪ್ರೇಮಾಲಂಬನ ಶಬ್ದ ಹೃದಯ ವದನಂ ಕುರವನ್ ಸ್ವಕೀಯಾಗಮಯಿ. ಆಚಾರ ಸಚ್ಚಾಸ್ತ್ರ ಹೇಗಿದೆ ಅಂದ್ರೆ, ಪ್ರೀತಿಯಿಂದ ಭಗವಂತನ ಮೇಲೆ ಭಕ್ತಿ, ಹಾಗೆ ಭಗವದ್ ಭಕ್ತರ ಮೇಲೆ ಪ್ರೀತಿಯಿಂದ ತುಂಬಿದ ಶಬ್ದಗಳು, ಆ ಶಬ್ದಗಳೆಲ್ಲ ಆಚಾರ ಸಚ್ಚಾಸ್ತ್ರದಲ್ಲಿ ಬರ್ತಾ ಇದೆ. ಅದರಿಂದ ಹೃದಯ ವದನಂ ಕುರುವನ್, ತಮ್ಮದೇ ಆದ ಸಚ್ಚಾಸ್ತ್ರದಿಂದ ಸಜ್ಜನರ ಮುಖವೆಲ್ಲ ಕೂಡ ಅರಳುವಂತೆ ಮಾಡುತ್ತಾ ಇದೆ ನಮ್ಮ ಆಚಾರದ ಸಚ್ಚಾಸ್ತ್ರ. ಸುಕ್ಷೇಮಂ ಸುಮನಶ್ಚಯಶ್ಚ ವಿದಧತ್. ಇನ್ನು ಹೇಳ್ತಾ ಇದ್ದಾರೆ, ಸುಮನಶ್ಚಯಶ್ಚ, ಚಯ ಅಂದ್ರೆ ಸಮೂಹ, ಅಂದ್ರೆ ಸಜ್ಜನ ವೃಂದಕ್ಕೆ ಅಥವಾ ಸುಮನಸರು ಅಂದ್ರೆ ದೇವತೆಗಳು, ದೇವತೆಗಳಿಗೆ, ಭೂದೇವರಾದ ಬ್ರಾಹ್ಮಣರಿಗೆ ಕ್ಷೇಮವನ್ನ ಉಂಟು ಮಾಡತಕ್ಕಂಥದ್ದು ಯಾವುದು ಅಂದ್ರೆ ಆಚಾರ ಸಚ್ಚಾಸ್ತ್ರ. ಸುವ್ಯಾಪ್ತ ಮೂರ್ತಿ ಕ್ಷಿತವು, ಅಷ್ಟೇ ಅಲ್ಲ, ಆಚಾರರು ಹೇಗೆ ಎಲ್ಲಾ ಕಡೆ ವ್ಯಾಪಿಸಿದ್ದಾರೋ ಹಾಗೆ ಆಚಾರ ಸಚ್ಚಾಸ್ತ್ರವು ಸರ್ವತ್ರ ವ್ಯಾಪಿಸಿ ನಿಂತಿದೆ. ಹೀಗೆ ವಿಶೇಷವಾಗಿ ಸಚ್ಚಾಸ್ತ್ರೇ ಸುಖತೀರ್ಥವನ್ ಮರುದಭೂತ್ ಮೂರ್ಧಾಭಿಷಿಕ್ತಸ್ತದ. ಈ ಸಚ್ಚಾಸ್ತ್ರವೆಂಬ ಸಾಮ್ರಾಜ್ಯದಲ್ಲಿ ವಿಶೇಷವಾಗಿ ಶರದ್ ಋತುವಿನಂತೆ, ಹೇಗೆ ಋತುಗಳಲ್ಲಿ ಶರದ್ ಋತು ಹೇಗೆ ಪ್ರಧಾನವಾಗಿ ಪಟ್ಟದಲ್ಲಿ ಕೂತಿದೆಯೋ, ಹಾಗೆ ಈ ಸಚ್ಚಾಸ್ತ್ರವೆಂಬ ಸಾಮ್ರಾಜ್ಯದಲ್ಲಿ ಮಧ್ವಾಚಾರ್ಯರು ಪಟ್ಟಾಭಿಷಿಕ್ತರಾಗಿದ್ದಾರೆ ಅಂತ ಚೆನ್ನಾಗಿ ವರ್ಣನೆ ಮಾಡ್ತಾ ಬರ್ತಾ ಇದೆ. ಅಷ್ಟೇ ಅಲ್ಲ, ಇನ್ನ ಶರದ್ ಋತುವಿನ ರೀತಿಯಲ್ಲಿ ಎರಡನೇ ಶ್ಲೋಕವನ್ನ ನೋಡ್ತಾ ಬಂದರೆ, ರಾಮಯೋಗಿ ಜನಸ್ಯ ಭೀಮಚರಿತ. ಸಾಮಾನ್ಯವಾಗಿ ಹೆಂಡತಿಯರನ್ನು ಅಥವಾ ತಮ್ಗೆ ಬೇಕಾದವರನ್ನ ಸಂತೋಷ ಕೊಡುವಂಥವರನ್ನ ಬಿಟ್ಟಂಥವರಿಗೆ ಈ ಋತು ಭಯಂಕರವಾಗಿದೆ. ಅಷ್ಟೇ ಅಲ್ಲ, ವಂಶ ಸದ್ವಂಶ ಜಾತಂಬು ಪ್ರೇಮಾಲಂಬನ ಶಬ್ದ ಹೃದಯ ವದನಂ ಕೊರುವನ್ ಸ್ವಗೀಯಾಗಮೈ. ಈ ವಂಶ ಅಂದ್ರೆ ವೇಣು ಅಂದ್ರೆ ಈ ಬಿದಿರು, ಈ ಬಿದಿರಿನ ಗಿಡಗಳು ಅದಕ್ಕೆ ವಿಶೇಷವಾಗಿರತಕ್ಕಂಥ ಈ ಶರದ್ ಋತುವಿನ ಗಾಳಿ ಏನ್ ಮಾಡುತ್ತೆ, ಆ ವೇಣು ಅಂದ್ರೆ ವಂಶ ಬಿದಿರಿನ ಗಿಡಗಳಲ್ಲಿ ಹೋಗ್ತಾ ಆ ಗಿಡಗಳಲ್ಲಿರತಕ್ಕ ರಂಧ್ರಗಳ ಮೂಲಕ ಮೇಲಕ್ಕೆ ಬರ್ತಾ ಅಲ್ಲಿ ಒಳ್ಳೆ ಶಬ್ದ ಬರುವಂತೆ, ಹೃದಯವಾದ ಶಬ್ದವರು ಬರುವಂತೆ ಮಾಡಿಬಿಡುತ್ತೆ ಈ ಶರದ್ ಋತುವು. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾ ಇದ್ದಾರೆ, ಸುಕ್ಷೇಮಂ ವಿದದತ್ ಸುಮನಸ ಸ್ಥೇಯಸ್ಥ ವಿದದತ್. ಪುಷ್ಪಗಳ ಸಮೂಹ ಚೆನ್ನಾಗಿ ಇರುವಂತೆ ಮಾಡುತ್ತೆ. ಆ ರಾತ್ರಿ ಹೊತ್ತಿನಲ್ಲಿ ಚೆನ್ನಾಗಿ ಪುಷ್ಪಗಳು ಒಂದು ಉದುರಬಾರದು, ಅಷ್ಟು ಅದ್ಭುತವಾಗಿ ಕ್ಷೇಮವನ್ನ ಮಾಡಿಕೊಡತ್ತ ಈ ಭೂಮಿಯಲ್ಲೆಲ್ಲ ಶರದ್ ಋತು ಹರಡಿ ಏನು ಮಾಡುತ್ತಾ ಇದೆ ಅಂದ್ರೆ, ವಿಶೇಷವಾಗಿ ಋತುಗಳ ಮಧ್ಯೆ ಪಟ್ಟ ಆ ರಾಜನ ಸ್ಥಿತಿಯಲ್ಲಿ ಶರದ್ ಋತು ಕೂತಿದೆ. ಅಲ್ಲಿ ಸಚ್ಚಾಸ್ತ್ರವೆಂಬ ವಿಶೇಷವಾದ ಪಟ್ಟದಲ್ಲಿ ಆಚಾರ್ಯರು ಮೂರ್ಧಾಭಿಷಿಕ್ತರಾಗಿದ್ದಾರೆ. ಅಂದರೆ ಶ್ರೀಮದ್ ಆಚಾರ್ಯರಲ್ಲಿ ಯಾವ ಭಗವದ್ ರೂಪ ನಿಂತು ಅದ್ಭುತವಾಗಿ ಬೆಳಗ್ತಾ ಇದೆಯೋ ಆ ಭಗವದ್ ರೂಪವೇ ಶರದ್ ಋತುವಿನಲ್ಲೂ ನಿಂತಿದ್ದ ನೋಡಿ. ಅಲ್ಲಿ ಋತುವಿಗೆ ಅಷ್ಟು ಪ್ರಸಿದ್ಧಿ ಬರಲಿಕ್ಕೆ ಕಾರಣ ಈ ಭಗವದ್ ರೂಪವೇ ನಿಂತಿದೆ. ಅಲ್ಲಿ ಸ್ವಲ್ಪ ಗುಣ ಪ್ರಕಟ ಮಾಡಿದ್ದಕ್ಕೆ ಇಷ್ಟು ಸಂತೋಷ ಆಗ್ತಾ ಇದೆ. ಅದು ಗೊತ್ತಿಲ್ಲದೆ ಅದ್ಭುತವಾದ ಗುಣಗಳನ್ನು ಇಲ್ಲಿ ಆಚಾರ ಸತ್ಶಾಸ್ತ್ರದಲ್ಲಿ ಪ್ರಕಟ ಮಾಡಿದೆ. ಆದರೆ ಶರದ್ ಋತು ಕಂಡ ಕಂಡವರಿಗೂ ಸಿಗುತ್ತೆ, ಆಚಾರರ ಶರದ್ ಋತು ಎಲ್ಲರಿಗೂ ಸಿಗಲ್ಲ, ಕೇವಲ ಯೋಗ್ಯರಾದವರಿಗೆ ಮಾತ್ರ ಸಿಗುತ್ತೆ. ಅದು ಈ ಎರಡರಲ್ಲಿ ವ್ಯತ್ಯಾಸ ಅಂತ ತುಂಬಾ ಚೆನ್ನಾಗಿ ಆಚಾರರ ಸತ್ಶಾಸ್ತ್ರ ಮತ್ತು ಶರದ್ ಋತು ಎರಡರ ಮಧ್ಯೆ ವ್ಯತ್ಯಾಸವನ್ನ ಹಾಗೆ ಅಲ್ಲಿರತಕ್ಕ ಭಗವದ್ ರೂಪದ ಒಂದು ವಿನ್ಯಾಸವನ್ನ ಇಲ್ಲಿ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ವಾದಿರಾಜ ಗುರು ಸಾರ್ವಭೌಮರು ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಮುಂದಿನದನ್ನ ನಾಳೆ ನೋಡೋಣ.